ಅಧ್ಯಾಯ 11. ಅಣುವಿನಿಂದ ಕಾಲಗಣನೆ. ಮತ್ತೆ ವಿಭಜಿಸಲಾಗದ, ವಸ್ತು ರೂಪ ನೀಡಲಾಗದ ಭೌತಿಕ ರೂಪದ ಅಂತಿಮ ಕಣವನ್ನು ಅಣು ಎಂದು ಕರೆಯಲಾಗಿದೆ. ಎಲ್ಲಾ ರೂಪಗಳು ನಾಶವಾದ ನಂತರವೂ ಅದು ಅದೃಶ್ಯವಾಗಿದ್ದು ನಿರ್ದಿಷ್ಟ ರೂಪದಲ್ಲೇ ಉಳಿಯುತ್ತದೆ. ಭೌತಿಕ ಶರೀರವು ಅಂತಹ ಅಣುಗಳ ಸಂಯೋಜನೆಯಿಂದಾಗಿದೆ. ಆದರೆ ಸಾಮಾನ್ಯ ಮನುಷ್ಯ ಅದನ್ನು ತಪ್ಪಾಗಿ ತಿಳಿದಿದ್ದಾನೆ. ಅಣುಗಳು ಪ್ರಕಟಿತ ಜಗತ್ತಿನ ಅಂತಿಮ ಸ್ಥಿತಿ. ಅವು ಬೇರೆ ಬೇರೆ ವಸ್ತು ರೂಪ ತಾಳದೆ ತಮ್ಮದೇ ನಿಜ ರೂಪದಲ್ಲಿರುವಾಗ ಅವುಗಳನ್ನು ಅನಂತ ಏಕತೆ ಎಂದು ಕರೆಯಲಾಗಿದೆ. ಭೌತಿಕ ರೂಪಗಳಲ್ಲಿ ಬೇರೆ ಬೇರೆ ವಸ್ತು ರೂಪಗಳಿದ್ದರೂ ಸಂಪೂರ್ಣ ಅಭಿವ್ಯಕ್ತಿಯನ್ನು ಅಣುಗಳಿಂದ ನಿರ್ಮಿಸಲಾಗಿದೆ. ಅಣು ಸಂಯೋಜನೆಯ ವಸ್ತು ರೂಪದ ಚಲನೆಯ ಅಳತೆಯಿಂದ ಕಾಲವನ್ನು ನಿರ್ಧರಿಸಬಹುದು. ಕಾಲವು ಸರ್ವಶಕ್ತ ದೇವೋತ್ತಮ ಪುರುಷನಾದ ಹರಿಯ ಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳದಿದ್ದರೂ ಭೌತಿಕ ಚಲನವಲನಗಳೆಲ್ಲವನ್ನು ಆತ ನಿಯಂತ್ರಿಸುತ್ತಾನೆ. ಪರಮಾಣು ಕಾಲವನ್ನು ಅದು ಆಕ್ರಮಿಸುವ ಪರಮಾಣು ಸ್ಥಳವನ್ನು ಅನುಸರಿಸಿ ಅಳೆಯಲಾಗುತ್ತದೆ. ಅಪ್ರಕಟಿತ ಸಮಗ್ರ ಅಣುಗಳನ್ನು ಆವರಿಸುವ ಕಾಲವನ್ನು ಮಹಾಕಾಲ ಎಂದು ಕರೆಯಲಾಗಿದೆ. ಒಟ್ಟು ಕಾಲದ ವಿಭಜನೆಯನ್ನು ಹೀಗೆ ಮಾಡಲಾಗಿದೆ. ಎರಡು ಅಣುಗಳು ಸೇರಿ ಒಂದು ಅಣುದ್ವಯವಾಗುತ್ತದೆ ಹಾಗೂ ಮೂರು ಅಣುದ್ವಯಗಳು ಸೇರಿ ಒಂದು ಆರು ಅಣುಗಳ ಗುಚ್ಛ ತ್ರಸ್ರೇಣುವಾಗುತ್ತದೆ. ಈ ತ್ರಸ್ರೇಣು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಪ್ರವೇಶಿಸಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. ಈ ತ್ರಸರೇಣು ಆಕಾಶದ ಕಡೆಗೆ ಚಲಿಸುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಮೂರು ತ್ರಸ್ರೇಣುಗಳು ಒಂದಾಗಲು ಬೇಕಾಗುವ ಕಾಲಾವಧಿಯನ್ನು ತ್ರುಟಿ ಎಂದು ಕರೆಯಲಾಗಿದೆ. ಅಂತಹ ನೂರು ತ್ರುಟಿಗಳು ಸೇರಿ ಒಂದು ವೇದವಾಗುತ್ತದೆ. ಮೂರು ವೇದಗಳು ಸೇರಿ ಒಂದು ಲವವಾಗುತ್ತದೆ. ಮೂರು ಲವಗಳ ಕಾಲ ಅವಧಿಯು ಒಂದು ನಿಮೇಷಕ್ಕೆ ಸಮನಾದದ್ದು. ಮೂರು ನಿಮೇಷಗಳು ಸೇರಿದರೆ ಒಂದು ಕ್ಷಣವಾಗುತ್ತದೆ. ಅಂತಹ ಐದು ಕ್ಷಣಗಳು ಸೇರಿ ಒಂದು ಕಾಷ್ಟವಾಗುತ್ತದೆ. ಹದಿನೈದು ಕಾಷ್ಟಗಳು ಸೇರಿ ಒಂದು ಲಘುವಾಗುತ್ತದೆ. ಹದಿನೈದು ಲಘುಗಳು ಸೇರಿ ಒಂದು ನಾಡಿಕವಾಗುತ್ತದೆ. ಅದನ್ನು ದಂಡವೆಂದು ಕರೆಯಲಾಗಿದೆ. ಎರಡು ದಂಡಗಳು ಸೇರಿ ಒಂದು ಮುಹೂರ್ತವಾಗುತ್ತದೆ. ಆರು ಅಥವಾ ಏಳು ದಂಡಗಳು ಮಾನವ ಲೆಕ್ಕಾಚಾರದ ಪ್ರಕಾರ ಒಂದು ಹಗಲು ಅಥವಾ ಒಂದು ರಾತ್ರಿಯ ನಾಲ್ಕನೇ ಒಂದು ಭಾಗವಾಗಿರುತ್ತದೆ. ಒಂದು ನಾಡಿಕ ಅಥವಾ ಒಂದು ದಂಡದ ಅಳತೆಯ ಪಾತ್ರೆಯನ್ನು ಆರು ಫಲತೂಕದ 14 ಔನ್ಸ್ ತಾಮ್ರದ ಪಾತ್ರೆಯಿಂದ ತಯಾರಿಸಬಹುದು. ಅದರಲ್ಲಿ 4 ಬೆರಳುದ್ದದ ಮತ್ತು 4 ಮಾಷ ತೂಕದ ಚಿನ್ನದ ಸೂಜಿಯಿಂದ ರಂಧ್ರ ಕೊರೆಯಲಾಗುತ್ತದೆ. ಆ ಪಾತ್ರೆಯನ್ನು ನೀರಿನಲ್ಲಿರಿಸಿದಾಗ ಪಾತ್ರೆಯೊಳಗೆ ನೀರು ತುಂಬಿ ಉಕ್ಕಿ ಅರಿಯುವಷ್ಟು ಕಾಲವನ್ನು ಒಂದು ದಂಡವೆಂದು ಕರೆಯಲಾಗಿದೆ. 4 ಪ್ರಹರಗಳಿವೆ ಎಂದು ಪರಿಗಣಿತವಾಗಿದೆ. ಇವುಗಳನ್ನು ಯಾಮಗಳೆಂದು ಕರೆಯಲಾಗಿದೆ. ಮಾನವ ಜೀವಿಯ ಹಗಲು ಮತ್ತು ರಾತ್ರಿಗಳಲ್ಲಿ ಇವು 4 ಇರುತ್ತವೆ. ಅದೇ ರೀತಿ 15 ಹಗಲು ರಾತ್ರಿಗಳು ಸೇರಿ ಒಂದು ಪಕ್ಷವಾಗುತ್ತದೆ ಮತ್ತು ಒಂದು ತಿಂಗಳಿನಲ್ಲಿ ಶುಕ್ಲ ಮತ್ತು ಕೃಷ್ಣವೆಂಬ ಎರಡು ಪಕ್ಷಗಳಿವೆ. ಎರಡು ಪಕ್ಷಗಳು ಕೂಡಿ ಒಂದು ತಿಂಗಳಾಗುತ್ತವೆ. ಪಿತೃಲೋಕದವರಿಗೆ ಇದು ಇಡಿಯಾಗಿ ಒಂದು ಹಗಲು ಮತ್ತು ರಾತ್ರಿಗೆ ಸಮ. ಅಂತಹ ಎರಡು ತಿಂಗಳುಗಳು ಸೇರಿ ಒಂದು ಋತು. ಆರು ತಿಂಗಳುಗಳು ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವ ಒಂದು ಪೂರ್ಣ ಪರಿಕ್ರಮಣವಾಗಿರುತ್ತದೆ. ಎರಡು ಸೌರಗತಿಗಳು ಸೇರಿ ದೇವತೆಗಳ ಒಂದು ಹಗಲು ಮತ್ತು ಒಂದು ರಾತ್ರಿಯಾಗುತ್ತದೆ. ಆ ಹಗಲು ರಾತ್ರಿಗಳು ಸೇರಿ ಮಾನವ ಜೀವಿಯ ಒಂದು ಸಂಪೂರ್ಣ ವರ್ಷವಾಗುತ್ತದೆ. ಮಾನವ ಜೀವಿಗೆ 100 ವರ್ಷಗಳ ಜೀವಿತ ಕಾಲ ಅವಧಿ ಇರುತ್ತದೆ. ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳು, ಗ್ರಹಗಳು, ಜ್ಯೋತಿರ್ನಿಕಾಯಗಳು ಮತ್ತು ಅಣುಗಳು ಎಲ್ಲವೂ ತಮ್ಮ ತಮ್ಮ ಕಕ್ಷೆಯಲ್ಲಿ ಪರಮಪುರುಷನ ನಿರ್ದೇಶನಕ್ಕೆ ಅನುಗುಣವಾಗಿ ಸುತ್ತುತ್ತಿರುತ್ತವೆ. ಪರಮಪುರುಷನನ್ನು ಶಾಶ್ವತ ಕಾಲವು ಪ್ರತಿನಿಧಿಸುತ್ತದೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಜ್ಯೋತಿರ್ನಿಕಾಯಗಳ ಕಕ್ಷೆಗಳಿಗೆ ಬೇರೆ ಬೇರೆ 5 ಹೆಸರುಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಸಂವತ್ಸರವನ್ನು ಹೊಂದಿದೆ. ಹೇ ವಿದುರನೇ, ಸೂರ್ಯನು ತನ್ನ ಅಪರಿಮಿತ ಶಾಖ ಮತ್ತು ಪ್ರಕಾಶದಿಂದ ಸಕಲ ಜೀವಿಗಳನ್ನು ಸಚೇತನಗೊಳಿಸುತ್ತಾನೆ. ಈ ಭೌತಿಕ ಅಮೋಹದ ಬಂಧನದಿಂದ ಸಕಲ ಜೀವಿಗಳನ್ನು ಬಿಡುಗಡೆ ಮಾಡಲು ಅವರ ಆಯಸ್ಸನ್ನು ಕುಗ್ಗಿಸುತ್ತಾನೆ ಹಾಗೂ ಸ್ವರ್ಗಾರೋಹಣದ ಪಥವನ್ನು ವಿಸ್ತರಿಸುತ್ತಾನೆ. ಹೀಗೆ ಆತ ಬಹುವೇಗವಾಗಿ ಆಕಾಶದಲ್ಲಿ ಚಲಿಸುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬನು 5 ವರ್ಷಕ್ಕೊಮ್ಮೆ ಸೂರ್ಯನಿಗೆ ಸಕಲ ಪೂಜಾ ದ್ರವ್ಯಗಳಿಂದ ಗೌರವ ಸಲ್ಲಿಸಬೇಕು. ವಿದುರನು ಹೇಳಿದನು, ಈಗ ನನಗೆ ಪಿತೃಲೋಕ, ಸ್ವರ್ಗಲೋಕ ಹಾಗೂ ಮಾನವಲೋಕ ನಿವಾಸಿಗಳ ಆಯಸ್ಸು ತಿಳಿದಿದೆ. ಈಗ ಕಲ್ಪವ್ಯಾಪ್ತಿಗೆ ಮೀರಿದ ಮಹಾನ್ ಬುದ್ಧಿವಂತರ ಆಯಸ್ಸಿನ ಬಗ್ಗೆ ದಯವಿಟ್ಟು ತಿಳಿಸಿ. ಹೇ ಆಧ್ಯಾತ್ಮ ಶಕ್ತಿ ಸಂಪನ್ನರೇ, ನೀವು ನಿರಂತರ ಕಾಲದ ಚಲನೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಅದು ದೇವೋತ್ತಮ ಪರಮ ಪುರುಷನ ನಿಯಂತ್ರಕ ರೂಪ. ನೀವು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಾದುದರಿಂದ ಯೋಗ ದೃಷ್ಟಿಯ ಶಕ್ತಿಯಿಂದ ನೀವು ಪ್ರತಿಯೊಂದನ್ನು ಕಾಣಬಹುದು. ಮೈತ್ರಿಯರು ಹೇಳಿದರು, ಹೇ ವಿದುರನೇ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳೆಂಬ 4 ಯುಗಗಳಿವೆ. ಇವೆಲ್ಲವೂ ಒಟ್ಟು ಸೇರಿದರೆ ದೇವತೆಗಳ 12,000 ವರ್ಷಗಳಿಗೆ ಸಮಾನವಾಗುತ್ತದೆ. ಸತ್ಯಯುಗದ ಕಾಲವು ದೇವತೆಗಳ 4,800 ವರ್ಷಗಳಿಗೆ ಸಮಾನ. ತ್ರೇತಯುಗದ ಕಾಲವು ದೇವತೆಗಳ 3,600 ವರ್ಷಗಳಿಗೆ ಸಮ. ದ್ವಾಪರ ಯುಗದ ಕಾಲವು ದೇವತೆಗಳ 2,400 ವರ್ಷಗಳಿಗೆ ಸಮ ಹಾಗೂ ಕಲಿಯುಗವು ದೇವತೆಗಳ 1,200 ವರ್ಷಗಳಿಗೆ ಸಮ. ಮೇಲೆ ಹೇಳಿದಂತೆ ಪ್ರತಿಯೊಂದು ಯುಗಕ್ಕೆ ಮುಂಚಿನ ಮತ್ತು ನಂತರದ ಸಂಧಿಕಾಲಾವಧಿಯು ಕೆಲವು 100 ವರ್ಷಗಳಾಗಿದ್ದು ಅದನ್ನು ಯುಗ ಸಂಧ್ಯಗಳು ಅಥವಾ 2 ಯುಗಗಳ ಕೊಂಡಿಗಳು ಎಂದು ತಜ್ಞ ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಕರೆಯಲಾಗಿದೆ. ಆ ಕಾಲಾವಧಿಗಳಲ್ಲಿ ಎಲ್ಲಾ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಹೇ ವಿದುರನೇ, ಸತ್ಯಯುಗದಲ್ಲಿ ಮಾನವ ಜನಾಂಗವು ಧರ್ಮತತ್ವಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಂಪೂರ್ಣವಾಗಿ ಪಾಲಿಸಿತು. ಆದರೆ ಇತರ ಯುಗಗಳಲ್ಲಿ ಅಧರ್ಮವು ಬೆಳೆಯುತ್ತಾ ಹೋದಂತೆ ಅದಕ್ಕೆ ಸಮಪ್ರಮಾಣವಾಗಿ ಧರ್ಮವು ಕ್ರಮೇಣ ಕ್ಷೀಣಿಸುತ್ತಾ ಹೋಯಿತು. 4 ಯುಗಗಳನ್ನು 1,000 ಗುಣಿಸಿದರೆ ಬರುವ ಕಾಲಾವಧಿಯು 3 ಲೋಕಗಳ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಆಚೆಗಿರುವ ಬ್ರಹ್ಮಲೋಕದ 1 ಹಗಲಿಗೆ ಸಮಾನಾಗುತ್ತದೆ. ಅದು ಸೃಷ್ಟಿಕರ್ತ ಬ್ರಹ್ಮನು ನಿದ್ದೆ ಹೋಗುವ 1 ಬ್ರಹ್ಮರಾತ್ರಿಯಾಗಿರುತ್ತದೆ. ಬ್ರಹ್ಮನ ರಾತ್ರಿಯು ಮುಗಿದ ನಂತರ ಬ್ರಹ್ಮನ ಹಗಲಿನ ಅವಧಿಯಲ್ಲಿ ಮತ್ತೆ 3 ಲೋಕಗಳ ಸೃಷ್ಟಿಯು ಆರಂಭವಾಗುತ್ತದೆ. ಅವುಗಳು ನಿರಂತರವಾಗಿ 14 ಮನುಗಳು ಅಥವಾ ಮಾನವ ಜನಾಂಗದ ಪಿತೃಗಳ ಜೀವ ಅವಧಿಯಲ್ಲಿ ಮುಂದುವರಿಯುತ್ತಾ ಹೋಗುತ್ತವೆ. 4 ಯುಗಗಳು ಸೇರಿದ 71 ಗುಂಪುಗಳಿಗಿಂತ ಸ್ವಲ್ಪ ಹೆಚ್ಚಿನ ಜೀವಿತಾವಧಿಯನ್ನು ಪ್ರತಿಯೊಬ್ಬ ಮನುವು ಅನುಭವಿಸುತ್ತಾನೆ. ಪ್ರತಿಯೊಬ್ಬ ಮನುವಿನ ಅಂತ್ಯದ ನಂತರ ಕ್ರಮವಾಗಿ ಮತ್ತೊಬ್ಬ ಮನುವು ತನ್ನ ವಂಶಜರೊಂದಿಗೆ ಬರುತ್ತಾನೆ. ಆತ ಬೇರೆ ಬೇರೆ ಗ್ರಹಗಳ ಮೇಲೆ ತನ್ನ ಆಧಿಪತ್ಯ ಸ್ಥಾಪಿಸುತ್ತಾನೆ. ಆದರೆ ಪ್ರಸಿದ್ಧರಾದ ಸಪ್ತಋಷಿಗಳು, ಇಂದ್ರನಂತಹ ದೇವತೆಗಳು ಹಾಗೂ ಆತನ ಗಂಧರ್ವ ಅನುಯಾಯಿಗಳು ಮನುವಿನ ಜೊತೆಯೇ ಕಾಣಿಸಿಕೊಳ್ಳುತ್ತಾರೆ. ಬ್ರಹ್ಮನ ಹಗಲಿನ ಅವಧಿಯಲ್ಲಿ ನಡೆಯುವ ಸೃಷ್ಟಿಯಲ್ಲಿ 3 ಗ್ರಹಮಂಡಲಗಳು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಪರಿಭ್ರಮಿಸುತ್ತಿರುತ್ತವೆ. ಹಾಗೂ ಅಲ್ಲಿನ ನಿವಾಸಿಗಳಾದ ಮಾನವ ಜೀವಿಗಳು, ದೇವತೆಗಳು, ಪಿತೃಗಳು ಹಾಗೂ ಕೆಲವರ್ಗದ ಪ್ರಾಣಿಗಳು ಸೇರಿ ಎಲ್ಲರೂ ಅವರವರ ಕಾಮ್ಯ ಕರ್ಮಗಳಿಗನುಗುಣವಾಗಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಮರೆಯಾಗುತ್ತಾರೆ. ಪ್ರತಿಯೊಬ್ಬ ಮನುವಿನ ಬದಲಾವಣೆಯಲ್ಲಿಯೂ ದೇವೋತ್ತಮ ಪರಮ ಪುರುಷನು ಮನು ಮತ್ತು ಇತರ ರೂಪಗಳಲ್ಲಿ ತನ್ನ ಅಂತರಂಗ ಶಕ್ತಿಯನ್ನು ಪ್ರಕಟಿಸಿ ಅವತರಿಸುತ್ತಾನೆ. ಹೀಗೆ ಕಂಡುಕೊಂಡ ಶಕ್ತಿಯಿಂದ ಆತ ಜಗತ್ತನ್ನು ಪರಿಪಾಲಿಸುತ್ತಾನೆ. ಹಗಲಿನ ಕೊನೆಯಲ್ಲಿ ತಮೋಗುಣದ ಅತ್ಯಲ್ಪ ಭಾಗದಲ್ಲಿ ಶಕ್ತಿ ಸಂಪನ್ನವಾದ ಅಭಿವ್ಯಕ್ತ ಬ್ರಹ್ಮಾಂಡವು ರಾತ್ರಿಯ ಕತ್ತಲಿನಲ್ಲಿ ಲೀನವಾಗುತ್ತದೆ. ನಿರಂತರ ಕಾಲದ ಪ್ರಭಾವದಿಂದಾಗಿ ಅಸಂಖ್ಯ ಜೀವಿಗಳು ಆ ಪ್ರಳಯದಲ್ಲಿ ಲೀನವಾಗಿ ಪ್ರತಿಯೊಂದು ನಿಶಬ್ದವಾಗಿರುತ್ತದೆ. ಬ್ರಹ್ಮನ ರಾತ್ರಿಯು ಉಂಟಾದಾಗ ಎಲ್ಲ ಮೂರು ಲೋಕಗಳು ಕಣ್ಮರೆಯಾಗಿ ಸೂರ್ಯಚಂದ್ರರು ಸಹ ದಿನನಿತ್ಯದ ಸಾಮಾನ್ಯ ರಾತ್ರಿಗಳಲ್ಲಿ ಕಾಣುವಂತೆ ನಿಸ್ತೇಜರಾಗಿ ಕಾಣಿಸುತ್ತಾರೆ. ಸಂಕರ್ಷಣನ ಬಾಯಿಯಿಂದ ಹೊರಡುವ ಜ್ವಾಲಾಗ್ನಿಯ ನಿಮಿತ್ತ ಪ್ರಳಯವು ಉಂಟಾಗುತ್ತದೆ. ಕೆಳಗಿನ ಮೂರು ಲೋಕಗಳಲ್ಲಿ ಬೀಸುವ ಈ ಜ್ವಾಲಾಗ್ನಿಯ ಜುಳದಿಂದ ತಪ್ತರಾದ ಭೃಗುಗಳಂತಹ ಮಹರ್ಷಿಗಳು ಮತ್ತು ಮಹರ್ಲೋಕದ ಇತರ ನಿವಾಸಿಗಳು ಜನಲೋಕದತ್ತ ತೆರಳುತ್ತಾರೆ. ಪ್ರಳಯದ ಆರಂಭದಲ್ಲಿ ಎಲ್ಲ ಸಾಗರಗಳು ಉಕ್ಕುತ್ತವೆ, ಚಂಡಮಾರುತ ಭೀಕರವಾಗಿ ಬೀಸುತ್ತದೆ. ಹೀಗೆ ಸಾಗರದ ಅಲೆಗಳು ಭಯಂಕರವಾಗಿ ಏರಿ ಬರುವುದರಿಂದ ಮೂರು ಲೋಕಗಳು ತಕ್ಷಣವೇ ಜಲಾವೃತವಾಗುತ್ತವೆ. ಪರಮಪ್ರಭು ದೇವೋತ್ತಮ ಪುರುಷನು ನಿಮಿಲಿತ ನೇತ್ರನಾಗಿ ನೀರಿನಲ್ಲಿ ಅನಂತ ಆಸನದ ಮೇಲೆ ಪವಡಿಸಿರುತ್ತಾನೆ. ಜನಲೋಕದ ನಿವಾಸಿಗಳು ಭಕ್ತಿಯಿಂದ ಕೈಮುಗಿದು ತಮ್ಮ ಭವ್ಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಜೀವಿತಾವಧಿಯು ಅಂತ್ಯವಾಗುವ ಪ್ರಕ್ರಿಯೆಯು ಬ್ರಹ್ಮನೊಳಗೊಂಡು ಪ್ರತಿಯೊಬ್ಬ ಜೀವಿಗೂ ಉಂಟು. ಬೇರೆ ಬೇರೆ ಗ್ರಹಗಳ ಕಾಲಮಾನವನ್ನನುಸರಿಸಿ ಪ್ರತಿಯೊಬ್ಬನ ಆಯುಷ್ಯವು 100 ವರ್ಷಗಳು ಮಾತ್ರ. ಬ್ರಹ್ಮನ ಜೀವನದ 100 ವರ್ಷಗಳು ಪೂರ್ವ ಅರ್ಧ ಮತ್ತು ಉತ್ತರ ಅರ್ಧ ಎಂದು 2 ಭಾಗಗಳಾಗಿ ವಿಭಜಿತವಾಗಿದೆ. ಬ್ರಹ್ಮನ ಜೀವಿತಾವಧಿಯು ಮೊದಲ ಅರ್ಧ ಭಾಗವು ಈಗಾಗಲೇ ಮುಗಿದು ಹೋಗಿದೆ, ಉತ್ತರ ಅರ್ಧವು ಈಗ ನಡೆಯುತ್ತಿದೆ. ಬ್ರಹ್ಮನ ಜೀವಿತದ ಪೂರ್ವ ಅರ್ಧದ ಆರಂಭದಲ್ಲಿ ಬ್ರಹ್ಮ ಕಲ್ಪವೆಂದು ಯುಗವಿತ್ತು. ಆಗ ಬ್ರಹ್ಮನು ಆವಿರ್ಭವಿಸಿದನು. ವೇದಗಳು ಸಹ ಬ್ರಹ್ಮನೊಂದಿಗೆ ಜನ್ಮ ತಾಳಿದವು. ಪ್ರಥಮ ಬ್ರಹ್ಮ ಕಲ್ಪದ ಬಳಿಕ ಬಂದ ಕಲ್ಪವನ್ನು ಪದ್ಮಕಲ್ಪವೆಂದು ಕರೆಯಲಾಗಿದೆ. ಏಕೆಂದರೆ ಈ ಕಲ್ಪದಲ್ಲಿ ದೇವೋತ್ತಮ ಪುರುಷನಾದ ಹರಿಯ ನಾಭಿ ಸರೋವರದಿಂದ ವಿಶ್ವಕಮಲ ಪುಷ್ಪವು ಅರಳಿತು. ಹೇ ಭರತ ವಂಶಜನೇ, ಬ್ರಹ್ಮನ ಜೀವಿತದ ಉತ್ತರ ಅರ್ಧದ ಪ್ರಥಮ ಕಲ್ಪವನ್ನು ವರಹ ಕಲ್ಪವೆಂದು ಕರೆಯಲಾಗಿದೆ. ಏಕೆಂದರೆ ದೇವೋತ್ತಮ ಪುರುಷನು ಆ ಕಲ್ಪದಲ್ಲಿ ವರಹ ಅವತಾರದಲ್ಲಿ ಆವಿರ್ಭವಿಸಿದನು. ಮೇಲೆ ಹೇಳಿದಂತೆ ಬ್ರಹ್ಮನ ಜೀವಿತದ 2 ಭಾಗಗಳ ಅವಧಿಯು ಎಂದೂ ಬದಲಾಗದ ಅನಂತವಾದ ಹಾಗೂ ಜಗತ್ತಿನ ಸಕಲ ಕಾರಣಗಳಿಗೆ ಕಾರಣನಾದ ದೇವೋತ್ತಮ ಪರಮ ಪುರುಷನ 1 ನಿಮಿಷಕ್ಕೆ 1 ಸೆಕೆಂಡ್ಗಿಂತ ಕಡಿಮೆ ಸಮಾನೆಂದು ಪರಿಗಣಿಸಲಾಗಿದೆ. ನಿರಂತರ ಕಾಲವು ಅಣುವಿನಿಂದ ಆರಂಭಿಸಿ ಬ್ರಹ್ಮನ ಜೀವಿತದ ಪರಮ ವಿಭಜನೆಯವರೆಗೆ ನಾನಾ ಆಯಾಮಗಳನ್ನು ಖಂಡಿತವಾಗಿಯೂ ನಿಯಂತ್ರಿಸುತ್ತದೆ. ಆದರೂ ಅದು ಪರಮ ಪುರುಷನಿಂದ ನಿಯಂತ್ರಿತವಾಗಿದೆ. ಕಾಲವು ಸತ್ಯಲೋಕದವರೆಗೆ ಅಥವಾ ವಿಶ್ವದ ಬೇರೆ ಉನ್ನತ ಲೋಕಗಳವರೆಗಿನ ದೇಹ ಪ್ರಜ್ಞೆಯುಳ್ಳವರನ್ನು ಮಾತ್ರ ನಿಯಂತ್ರಿಸುತ್ತದೆ. ಈ ಅದ್ಭುತ ಭೌತಿಕ ಜಗತ್ತು 50 ಕೋಟಿ ಮೈಲುಗಳು ವಿಸ್ತಾರ ಹೊಂದಿದೆ. ಇದು 8 ಭೌತಿಕ ದ್ರವ್ಯಗಳು 16 ಬಗೆಗಳಾಗಿ ರೂಪಾಂತರ ಹೊಂದಿ ಒಳಗೆ ಮತ್ತು ಹೊರಗೆ ಸಂಯೋಜಿತವಾಗಿರುವಂತಹದು. ಅದು ಹೀಗಿದೆ: ವಿಶ್ವಗಳನ್ನು ಆವರಿಸಿರುವ ದ್ರವ್ಯಗಳ ಒಂದೊಂದು ಪದರಗಳು ಈ ಮೊದಲಿನದಕ್ಕಿಂತ 10 ಪಟ್ಟು ದಪ್ಪನಾಗಿರುತ್ತವೆ ಹಾಗೂ ವಿಶ್ವಗಳೆಲ್ಲ ಒಂದಾಗಿ ಅಣುಗಳ ಬೃಹತ್ ಸಂಯೋಜನೆಯಂತೆ ಕಾಣಿಸುತ್ತದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸಕಲ ಕಾರಣಗಳಿಗೆ ಮೂಲ ಕಾರಣನೆಂದು ಹೇಳಲಾಗಿದೆ. ಹೀಗೆ ವಿಷ್ಣುವಿನ ಪರಮಧಾಮವು ನಿಸ್ಸಂದೇಹವಾಗಿ ಶಾಶ್ವತವಾದದ್ದು ಹಾಗೂ ಅದು ಎಲ್ಲ ಪ್ರಕಟಿತ ರೂಪಗಳ ಮೂಲ ಕೇಂದ್ರವಾದ ಮಹಾವಿಷ್ಣುವಿನ ಧಾಮವೂ ಹೌದು. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಅಣುವಿನಿಂದ ಕಾಲಗಣನೆ ಎಂಬ 11ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.